ಇದು ನಮ್ಮ ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ನಿಲಯ ಇಂಡಿಯಾ ಮಹಾರಾಷ್ಟ್ರ ಪುಣೆ.
ನಮಸ್ಕಾರ ಪ್ರಿಯ ಕೇಳುಗರೆ, ನಿಮ್ಮೆಲ್ಲರನ್ನು ಅಂತಾರಾಷ್ಟ್ರೀಯ ಕನ್ನಡ ರೇಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತಿಸುವವನಾಗಿದ್ದೇನೆ.
ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಮನಸ್ಸನ್ನು ಶಾಂತಗೊಳಿಸುವ ಸ್ಫೂರ್ತಿದಾಯಕ ಸಂಗೀತ, ಹಾಡುಗಳು, ನಂತರ ದೇವರ ವಾಕ್ಯವನ್ನು ಬೋಧಕರಾದ ಶಿವಕುಮಾರ್ ರವರು ನೀಡುವವರಾಗಿದ್ದಾರೆ. ನಾನು ನಿಮ್ಮ ಸಹೋದರಿ ವಿಜಯವಾಣಿ.
ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ವಾಯ್ಸ್ ಆಫ್ ಹೋಪ್. ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ಸಂಖ್ಯೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು.
ನಮ್ಮ ಇಮೇಲ್ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ @gmail.com.
ನೀವು ನಮ್ಮ ಕಾರ್ಯಕ್ರಮಗಳನ್ನು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಕೇಳಬಹುದು.
ದೇವರ ವಾಕ್ಯ ಕೇಳುವ ಮೊದಲು ಒಂದು ಹಾಡನ್ನು ಕೇಳೋಣ.
ದೇವರ ವಾಕ್ಯವನ್ನು ಕೇಳುವ ಸಮಯ.
ಅವಿದ್ಯತೆಯ ಫಲಿತಾಂಶಗಳು. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ದೇವರ ಕೃಪೆಯಿಂದ ನೀವೆಲ್ಲರೂ ಸಂತೋಷದಿಂದಲೂ ಸುಕ್ಷೇಮದಿಂದಲೂ ಇದ್ದೀರಾ ಎಂಬುದಾಗಿ ನಾನು ಬಯಸುವಂತೆಯನಾಗಿದ್ದೇನೆ. ನೀವು ಸಂತೋಷವಾಗಿ ಇರಬೇಕೆನ್ನುವುದೇ ನಮ್ಮ ಪ್ರಾರ್ಥನೆಯಾಗಿದೆ. ನೀವು ಸಂತೋಷವಾಗಿ ಇರುವುದಾದರೆ ಬನ್ನಿ, ಇವತ್ತಿನ ಒಂದು ಸಂದೇಶವನ್ನು ನಾವು ಕೇಳೋಣ. ಇವತ್ತಿನ ಒಂದು ಸಂದೇಶ ಅವಿದ್ಯತೆಯ ಫಲಿತಾಂಶಗಳು ಎಂಬುದಾಗಿ. ಒಬ್ಬ ವ್ಯಕ್ತಿ ಹೇಗೆ ದೇವರನ್ನು ಬಿಟ್ಟು ದೂರ ಹೋಗಿ ದೇವರ ಆಜ್ಞೆಗಳಿಗೆ ವಿಧೇಯರಾಗದೆ ದೇವರ ವಾಕ್ಯಕ್ಕೆ ವಿಧೇಯನಾಗದೆ ಜೀವಿಸುವಂತವನಾಗಿದ್ದಾನೆ, ಆ ವ್ಯಕ್ತಿ ಹೊಂದಿಕೊಳ್ತಕ್ಕಂತಹ ಫಲಿತಾಂಶವೇನು, ಆತನಿಗೆ ಬರ್ತಕ್ಕಂತಹ ದಂಡನೆ ಏನು, ಅದರ ಪರಿಣಾಮ ಏನು ಅನ್ನುವಂತಹ ಒಂದು ಸತ್ಯವನ್ನು ಇವತ್ತಿನ ದಿನದಲ್ಲಿ ನಾವು ಧ್ಯಾನಿಸುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪರಲೋಕದ ತಂದೆಯಾದ ದೇವರೇ, ಈ ಒಂದು ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಪಾದ ಸನ್ನಿಧಾನಕ್ಕೆ ನಿನ್ನ ಮಕ್ಕಳಾಗಿ ನಾವು ಕೂಡಿ ಬಂದಿದ್ದೇವೆ ಸ್ವಾಮಿ. ಈ ಮಾಧ್ಯಮದ ಮೂಲಕವಾಗಿ ನಿನ್ನ ವಾಕ್ಯವನ್ನು ಧ್ಯಾನಿಸುವಾಗ ಅಪ್ಪ, ಈ ವಾಕ್ಯವನ್ನು ಹೇಳುವಂತಹ ನಿನ್ನ ದಾಸನಾದಂಥ ನನ್ನನ್ನು ಮರೆಮಾಚಿ ನೀನು ಮಾತನಾಡು ಸ್ವಾಮಿ. ನಿನ್ನ ವಾಕ್ಯಗಳನ್ನು ನನ್ನ ಬಾಯಿಗೆ ಹಾಕು. ಈ ವಾಕ್ಯವನ್ನು ಕೇಳುವಂತಹ ನಿನ್ನ ಮಕ್ಕಳ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ. ಆ ನಿಟ್ಟಿನಲ್ಲಿ ಚಿಕ್ಕ ಚಿಕ್ಕ ಕಾರ್ಯದಲ್ಲಿಯೂ ನಾನು ದೇವರಿಗೆ ವಿಧೇಯನಾಗಿ ಜೀವಿಸಬೇಕು ಎನ್ನುವುದನ್ನು ಆ ಮಕ್ಕಳು ಅರಿತುಕೊಂಡು ಈ ಲೋಕದಲ್ಲಿ ನಿನಗಾಗಿ ಜೀವಿಸಲು ಸಹಾಯ ಮಾಡು ಸ್ವಾಮಿ. ಅಪ್ಪ, ನಮ್ಮ ಸ್ವಂತ ಬಲಶಕ್ತಿಯಿಂದ ನಾವು ನಿನ್ನ ಆಜ್ಞೆಗಳಿಗೆ ವಿಧೇಯರಾಗಿ ಜೀವಿಸಲು ಸಾಧ್ಯವಿಲ್ಲ. ನಿನ್ನ ಕೃಪೆಯಿಂದ ನಾವು ವಿಧೇಯರಾಗಿ ಪರಲೋಕ ರಾಜ್ಯವನ್ನು ಹೊಂದಿಕೊಳ್ಳುವಾಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವವರಾಗಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ಅವಿದ್ಯತೆಯ ಪರಿಣಾಮಗಳು ಅಥವಾ ಫಲಿತಾಂಶಗಳು ಏನೆಂಬುದಾಗಿ ನಾವು ನೋಡಬೇಕಾದರೆ, ದೇವರು ಮನುಷ್ಯನನ್ನು ತನ್ನ ಸ್ವಂತ ಸ್ವರೂಪದಲ್ಲಿ ಸೃಷ್ಟಿ ಮಾಡಿ ಏದೇನ್ ತೋಟದಲ್ಲಿ ಆತನನ್ನು ಇರಿಸಿದನು. ಆ ಏದೇನ್ ತೋಟದಲ್ಲಿ ಎಲ್ಲ ರೀತಿಯ ಯಥೇಚ್ಛವಾದಂತಹ ಹಣ್ಣುಗಳಿಂದ ಅನೇಕ ವಿಧವಾದಂತಹ ಫಲಭರಿತವಾದಂತಹ ವಸ್ತುಗಳಿಂದ ಮನುಷ್ಯನು ಸಂತೋಷದಿಂದ ಜೀವಿಸಲು ಏನೆಲ್ಲ ಬೇಕು ಎಲ್ಲವನ್ನ ನೀಡಿ ಆತನಿಗೆ ದೇವರು ಒಂದು ಆಜ್ಞೆಯನ್ನು ವಿಧಿಸಿದನು. ಅದೇನೆಂದರೆ ಆದಿಕಾಂಡ ಪುಸ್ತಕ 2:16-17 ವಚನವನ್ನು ಓದುವುದಾದರೆ, ಈ ತೋಟದಲ್ಲಿರತಕ್ಕಂತಹ ಎಲ್ಲ ಮರದ ಹಣ್ಣುಗಳನ್ನು ನೀನು ಯಥೇಚ್ಛವಾಗಿ ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರತಕ್ಕಂತಹ ಒಳ್ಳೆಯದರ ಕೆಟ್ಟದರ ಹರಿವನ್ನು ಹುಟ್ಟಿಸುವಂತಹ ಆ ಮರದ ಹಣ್ಣನ್ನು ತಿನ್ನಬಾರದು, ತಿಂದ ದಿನವೇ ನೀನು ಸಾಯುವಿ ಎಂಬುದಾಗಿ ಆತನು ವಿಧಿಸುವಂತವನಾಗಿದ್ದಾನೆ. ಪ್ರಿಯ ಕೇಳುಗರೆ, ಎಲ್ಲಿವರೆಗೆ ಆದಾಮ ಮತ್ತು ಹಾವಳು ದೇವರು ನೀಡಿದಂತಹ ಈ ಆಜ್ಞೆಗೆ ವಿಧೇಯರಾಗಿ ನಡೆದರೋ ಅಲ್ಲಿವರೆಗೂ ಸಹ ಅವರು ನೀತಿವಂತರಾಗಿ ಒಳ್ಳೆಯ ಜ್ಞಾನದಿಂದಲೂ ಬಲದಿಂದಲೂ ದೇವರೊಟ್ಟಿಗೆ ಸಂತೋಷದಿಂದ ಯಾವುದೇ ರೀತಿಯ ಸಮಸ್ಯೆ ಇಲ್ಲದೆ ಜೀವವೃಕ್ಷದ ಹಣ್ಣನ್ನು ತಿಂದುಕೊಂಡು ಸದಾಕಾಲ ಉತ್ತಮ ರೀತಿಯಲ್ಲಿ ಜೀವಿಸಿದರು. ಆದರೆ 3 ಆದಿಕಾಂಡದಲ್ಲಿ ನಾವು ಓದುವುದಾದರೆ, ಸೈತಾನ ಸರ್ಪದ ವೇಷವನ್ನು ಧರಿಸಿಕೊಂಡು ಎಲ್ಲ ಪ್ರಾಣಿಗಳಲ್ಲಿಯೂ ಸರ್ಪ ಕುಯ್ತು ಉಳ್ಳದಾಗಿತ್ತು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಸೈತಾನ ಬಂದು ಹಾವಳನ್ನು ವಂಚಿಸ್ತಕ್ಕಂಥವನಾಗಿದ್ದಾನೆ. ಹಾವಳನ್ನು ವಂಚಿಸುವುದರ ಮೂಲಕವಾಗಿ ಆ ಹಣ್ಣನ್ನು ತಿಂದು ದೇವರ ಆಜ್ಞೆಗೆ ಆದಾಮ ಮತ್ತು ಹಾವಳು ವಿಧೇಯರಾಗ್ತಕ್ಕಂಥವರಾಗಿದ್ದಾರೆ. ಆ ಒಂದು ವಿಧೇಯತೆಯ ನಿಮಿತ್ತವಾಗಿಯೇ ಅಲ್ಲಿ ಅವರಿಗೆ ಬದಲಾಗಿ ಒಂದು ಕುರಿಮರಿ ಬಲಿಯಾಗ್ತಕ್ಕಂಥದ್ದಾಗಿದೆ. ಆ ಕುರಿಮರಿ ಯಾರನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಅಂದರೆ ಬರ್ತಕ್ಕಂಥ ಕ್ರಿಸ್ತನನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಅಂದರೆ ಪಾಪದ ಸಂಬಳ ಮರಣ. ಅವಿದ್ಯತೆಯ ನಿಮಿತ್ತ ಏನು ಬರ್ತಕ್ಕಂಥದ್ದಾಗಿದೆ ಅಂದರೆ ಪಾಪ ಬರ್ತಕ್ಕಂಥದ್ದಾಗಿದೆ. ಆ ಪಾಪ ಎಲ್ಲಿಗೆ ನಡೆಸ್ತಕ್ಕಂಥದ್ದಾಗಿದೆ ಅಂದರೆ ಮರಣಕ್ಕೆ ನಡೆಸ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ದೇವರ ಮಾತಿಗೆ ಅದು ದೊಡ್ಡದೋ ಚಿಕ್ಕದೋ ಯಾವುದೇ ಆಗಿರಬಹುದು, ಅವಿದ್ಯತೆ ಅನ್ನುವುದರ ಫಲಿತಾಂಶ ಅದು ಮರಣಕ್ಕೆ ನಡೆಸ್ತಕ್ಕಂಥದ್ದಾಗಿದೆ. ಆ ನಿಮಿತ್ತವಾಗಿಯೇ ಯೇಸು ಸ್ವಾಮಿ ಈ ಲೋಕಕ್ಕೆ ಬರಬೇಕಾಗಿತ್ತು. ನಮ್ಮ ಪ್ರೀತಿಯ ನಿಮಿತ್ತವಾಗಿ ಆತನು ನಮ್ಮನ್ನು ಎಷ್ಟು ಪ್ರೀತಿಸಿದ್ದಾನೆ, ಆ ಪ್ರೀತಿಯ ನಿಮಿತ್ತವಾಗಿಯೇ ಅಲ್ಲಿ ಆದಾಮ ಹಾವಳು ಮರಣವನ್ನು ಹೊಂದದೆ ದೇವರ ಕೃಪೆಯನ್ನು ತೋರಿಸುವುದರ ಮೂಲಕವಾಗಿ ಅಲ್ಲಿ ಅವರ ಪಾಪಗಳನ್ನು ಕ್ಷಮಿಸುವ ಹಾಗೆ ಕ್ರಿಸ್ತನು ಬರ್ತಕ್ಕಂಥವನಾಗಿದ್ದಾನೆ. ಅವರ ಒಂದು ಮರಣವನ್ನು ತಾನು ತೆಗೆದುಕೊಳ್ತಕ್ಕಂಥವನಾಗಿದ್ದಾನೆ. ಆ ಮರಣ 2 ಮರಣ, ನಿತ್ಯ ನಿತ್ಯ ಮರಣದಿಂದ ತಪ್ಪಿಸಲು ಈ ಲೋಕಕ್ಕೆ ಬರ್ತಕ್ಕಂಥವನಾಗಿದ್ದಾನೆ. ಆದರೆ ಆ ಪಾಪಕ್ಕೆ ಫಲಿತಾಂಶ ಪರಿಣಾಮವಾಗಿ ಅವರು ದಂಡನೆಯನ್ನು ಅನುಭವಿಸಬೇಕಾಗಿತ್ತು. ಅದೇನೆಂದರೆ ಈ ಲೋಕದಲ್ಲಿ ಅವರು ಅನೇಕ ಕಷ್ಟಗಳನ್ನು ಅನುಭವಿಸಿ ನೀ ಮಣ್ಣು ಮಣ್ಣಿಗೆ ತಿರುಗುವಿ ಅನ್ನುವಂತಹ ಆ ಒಂದು ಪರಿಣಾಮವನ್ನು ಅವರು ಎದುರಿಸಬೇಕಾಗಿತ್ತು. ಅದಕ್ಕೋಸ್ಕರವೇ ಯೋಹಾನನು ಬರೆದ ಸುವಾರ್ತೆ 3:16 ವಚನ ತಿಳಿಸತಕ್ಕಂಥದ್ದಾಗಿದೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಹೊಂದಬೇಕೆಂಬುದಾಗಿ ಆತನನ್ನು ಕೊಟ್ಟನು. ಯಾಕೆಂದರೆ ನಾವೆಲ್ಲರೂ ಪಾಪ ಮಾಡಿದ್ದೇವೆ, ನಾವೆಲ್ಲರೂ ಆ ಮರಣದಂಡನೆಗೆ ಪಾತ್ರರು. ಆದರೆ ಕ್ರಿಸ್ತ ಯೇಸುವನ್ನು ನಂಬಿದ ನಿಮಿತ್ತವಾಗಿ ನಾವು ನಿತ್ಯ ಜೀವವನ್ನು ಪಡೆದುಕೊಳ್ತಕ್ಕಂಥವರಾಗಿದ್ದೇವೆ. ಆತನ ವಾಕ್ಯಕ್ಕೆ ವಿಧೇಯರಾಗುವುದರ ಮೂಲಕವಾಗಿ ನಾವು ನಿತ್ಯ ಜೀವವನ್ನು ಹೊಂದಿಕೊಳ್ತಕ್ಕಂಥವರಾಗಿದ್ದೇವೆ. ಆತನು ನಮ್ಮನ್ನು ಶಾಶ್ವತ ಪ್ರೇಮದಿಂದಲೇ ನಮ್ಮನ್ನು ಪ್ರೀತಿಸಿದ್ದಾನೆ. ಪ್ರಿಯ ಕೇಳುಗರೆ, ಅದಕ್ಕೆ ಉದಾಹರಣೆಯಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 5:7-8 ವಚನವನ್ನು ಓದುವುದಾದರೆ, ನೀತಿವಂತರಿಗೋಸ್ಕರ ಯಾರಾದರೂ ಪ್ರಾಣ ಕೊಡುವುದು ಅಪರೂಪ, ನಿಜವಾಗಿಯೂ ಒಳ್ಳೆಯವನಿಗಾಗಿ ಪ್ರಾಣ ಕೊಡುವುದಕ್ಕೆ ಯಾವನಾದರೂ ಧೈರ್ಯ ಮಾಡಿದರೂ ಮಾಡಬಹುದು. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ದೃಢಪಡಿಸಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ನಾವು ಪಾಪಿಗಳಾಗಿದ್ದಾಗಲೂ ಸಹ ಆತನು ನಮಗೋಸ್ಕರ ಮರಣ ಹೊಂದುವುದರ ಮೂಲಕವಾಗಿ ಆತನು ನಮ್ಮನ್ನು ಎಷ್ಟು ಪ್ರೀತಿಸಿದ್ದಾನೆ ಅನ್ನುವುದನ್ನು ತೋರಿಸಿದ್ದಾನೆ. ಇಂಥ ಪ್ರೀತಿ ಉಳ್ಳಂಥ ದೇವರಿಗೆ ನಾವು ಯಾವ ರೀತಿಯಲ್ಲಿ ಪ್ರೀತಿಯನ್ನು ತೋರಿಸಿ ವಿಧೇಯರಾಗಬೇಕು ಅಂದರೆ Luke 10:27 ತಿಳಿಸ್ತಕ್ಕಂಥದ್ದಾಗಿದೆ. ನಿನ್ನ ದೇವರಾಗಿರುವ ಕರ್ತನನ್ನ ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪ್ರಾಣದಿಂದಲೂ, ನಿನ್ನ ಪೂರ್ಣ ಶಕ್ತಿಯಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು, ಮತ್ತು ನಿನ್ನ ನೆರೆಯವನನ್ನ ನಿನ್ನಂತೆ ಪ್ರೀತಿಸಬೇಕು ಎಂದು ಬರೆದಿದೆ ಎಂಬುದಾಗಿ ತಿಳಿಸ್ತಕ್ಕಂಥವನಾಗಿದ್ದಾನೆ. ಅಂದರೆ ದೇವರನ್ನ ನಾವು ಪೂರ್ಣ ಹೃದಯದಿಂದಲೂ, ಪ್ರಾಣದಿಂದಲೂ, ಶಕ್ತಿಯಿಂದಲೂ, ಬುದ್ಧಿಯಿಂದಲೂ ಪ್ರೀತಿಸಬೇಕು. ದೇವರ ಪ್ರೀತಿ ಎಂಥದ್ದು ಅಂದರೆ ನಾವು ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದರ ಮೂಲಕವಾಗಿ ನಾವು ಎಷ್ಟು ಆತನನ್ನು ಪ್ರೀತಿಸ್ತಕ್ಕಂಥವರಾಗಿದ್ದೇವೆ, ಆತನಿಗೆ ವಿಧೇಯರಾಗ್ತಕ್ಕಂಥವರಾಗಿದ್ದೇವೆ ಎಂಬುದಾಗಿ ತೋರಿಸ್ತಕ್ಕಂಥದ್ದಾಗಿದೆ. ಮಾತ್ರವಲ್ಲದೆ ದೇವರ ವಾಕ್ಯದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದಾರೆ, ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯಿರಿ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಕರ್ತನು ಯಾರನ್ನೂ ಸಹ ಒತ್ತಾಯ ಮಾಡುವುದಿಲ್ಲ. ಪ್ರಿಯ ಕೇಳುಗರೆ, ಎಲ್ಲರಿಗೂ ಸಹ ಐಕ್ಯ ಸ್ವತಂತ್ರವನ್ನು ಕೊಟ್ಟಿದ್ದಾನೆ. ಯಾವುದನ್ನು ಬೇಕಾದರೂ ನಾವು ಆಯ್ದುಕೊಳ್ಳಬಹುದು, ಜೀವವನ್ನು ಮರಣವನ್ನು, ಒಳ್ಳೆಯದನ್ನು ಕೆಟ್ಟದನ್ನು, ವಿಧೇಯತ್ವವನ್ನು ಅವಿಧೇಯತ್ವವನ್ನು, ಯಾವುದನ್ನು ಬೇಕಾದರೂ ನಾವು ಆಯ್ಕೆ ಮಾಡಿಕೊಳ್ಳಬಹುದು. ಆ ಐಕ್ಯ ಸ್ವತಂತ್ರವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ನಮ್ಮ ಆಯ್ಕೆಯನ್ನು ಆತನು ಗೌರವಿಸುವಂಥವನಾಗಿದ್ದಾನೆ. ಪ್ರಿಯ ಕೇಳುಗರೆ, ಪ್ರಕಟಣೆ ಗ್ರಂಥ 22:17 ವಚನವನ್ನು ಓದುವುದಾದರೆ, ಆತನು ಮತ್ತು ಮೊದಲ ಗೀತೆಯು ಬಾ ಅನ್ನುತ್ತಾರೆ, ಕೇಳುವವನು ಬಾ ಅನ್ನಲಿ, ಬಾಯಾರಿದವನು ಬರಲಿ, ಇಷ್ಟವುಳ್ಳವನು ಜೀವಜಲವನ್ನು ಕ್ರಯವಿಲ್ಲದೆ ಉಚಿತವಾಗಿ ತೆಗೆದುಕೊಳ್ಳಲಿ. ಯಾರನ್ನೂ ಸಹ ದೇವರ ಪ್ರೀತಿ ಒತ್ತಾಯಿಸುವುದಿಲ್ಲ. ಆದರೆ ದೇವರ ಪ್ರೀತಿ ಪ್ರತಿಯೊಬ್ಬ ಪಾಪಿಯನ್ನು ಸಹ ಒತ್ತಾಯಿಸ್ತಕ್ಕಂಥದ್ದಾಗಿದೆ, ಒಳ್ಳೆಯ ಮಾರ್ಗದಲ್ಲಿ ನಡೆಯಲಿಕ್ಕೋಸ್ಕರ, ನೀತಿಯ ಮಾರ್ಗದಲ್ಲಿ ನಡೆಯಲಿಕ್ಕೋಸ್ಕರ. ಆದರೆ ಅವರನ್ನು ದೇವರು ಯಾವತ್ತೂ ಸಹ ಒತ್ತಾಯಿಸುವುದಿಲ್ಲ, ನೀನು ಹೀಗೇ ನಡೆಯಬೇಕು ಎಂಬುದಾಗಿ. ಯಾಕೆಂದರೆ ದೇವರು ನಮಗೆ ಐಕ್ಯ ಸ್ವತಂತ್ರವನ್ನು ಕೊಟ್ಟಿದ್ದಾನೆ. ನಮ್ಮನ್ನು ದೇವರು ಒಂದು ಯಾವುದೋ ಯಂತ್ರದ ರೀತಿಯಲ್ಲಿ, ರೋಬೋಟ್ ರೀತಿಯಲ್ಲಿ ಸೃಷ್ಟಿ ಮಾಡಿಲ್ಲ. ಪ್ರಿಯ ಕೇಳುಗರೆ, ನಮಗೆ ಐಕ್ಯ ಸ್ವತಂತ್ರವನ್ನು ಕೊಟ್ಟಿದ್ದಾನೆ ಪ್ರೀತಿ ನಿಮಿತ್ತವಾಗಿ. ಅದಕ್ಕೋಸ್ಕರವೇ ಯೋಶುವ ಹೇಳುವಂಥವನಾಗಿದ್ದಾನೆ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸ್ಮರಿಸ್ತೇವೆ, ಆದರೆ ನೀವು ಯಾರನ್ನ ಸೇವಿಸ್ತಕ್ಕಂಥವರಾಗಿದ್ದೀರಾ, ನೀವು ಯೋಚನೆ ಮಾಡಿರಿ ಎಂಬುದಾಗಿ ಇಸ್ರಾಯೇಲ್ ಜನರಿಗೆ ಆತನು ಒಂದು ಸವಾಲನ್ನು ಹಾಕ್ತಕ್ಕಂಥವನಾಗಿದ್ದಾನೆ. ಆ ವಿಧೇಯತ್ವವನ್ನು ಆತನು ತೋರಿಸ್ತಕ್ಕಂಥವನಾಗಿದ್ದಾನೆ. ಆ ವಿಧೇಯತ್ವ ಏನು ಎಂಬುದಾಗಿ ನಾವು ನೋಡುವುದಾದರೆ, ಯೆಶಾಯನ ಪ್ರವಾದನ ಗ್ರಂಥ 48:18 ವಚನವನ್ನು ಓದುವುದಾದರೆ, ನೀನು ನನ್ನ ಆಜ್ಞೆಗಳನ್ನು ಕೇಳಿದರೆ ಎಷ್ಟು ಚೆನ್ನಾಗಿರುತ್ತಿತ್ತು, ನಿನ್ನ ಮುಖವು ದೊಡ್ಡ ನದಿಯಂತೆಯೂ, ನಿನ್ನ ಕ್ಷೇಮವು ಸಮುದ್ರದ ಅಲೆಗಳ ಹಾಗೆಯೇ ಇರುತ್ತಿತ್ತು. ಯಾರೆಲ್ಲ ದೇವರ ಮಾತನ್ನು, ಆತನ ಆಜ್ಞೆಗಳನ್ನು ಕೇಳುವಂಥವರಾಗಿದ್ದಾರೋ, ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಅವರ ಮುಖವು ದೊಡ್ಡ ನದಿಯಂತೆಯೂ, ನಿನ್ನ ಕ್ಷೇಮವು ಸಮುದ್ರದ ಅಲೆಗಳಂತೆ ಇರತಕ್ಕಂಥದ್ದಾಗಿತ್ತು ಎಂಬುದಾಗಿ. ಆದರೆ ಅವರು ವಿಧೇಯರಾಗಿ ಜೀವಿಸದೆ ಹೋದ ಕಾರಣದಿಂದ ಇಸ್ರಾಯೇಲ್ ಮಕ್ಕಳು ನಾಶವಾಗಿ ಹೋದರು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಯೆಶಾಯನ ಪ್ರವಾದನೆ ಗ್ರಂಥ 1:19-20 ವಚನವನ್ನು ಓದುವುದಾದರೆ, ನೀವು ಹೊಪ್ಪಿ ವಿಧೇಯರಾದರೆ ದೇಶದ ಮೇಲನ್ನ ಅನುಭವಿಸುವಿರಿ, ಒಪ್ಪದೆ ತಿರುಗಿ ಬಿದ್ದರೆ ಕತ್ತಿಯ ಬಾಯಿಗೆ ತುತ್ತಾಗುವಿರಿ. ಈ ಮಾತನ್ನ ಯೆಹೋವನೇ ನುಡಿದಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಯಾರೆಲ್ಲ ದೇವರ ಮಾತಿಗೆ ವಿಧೇಯರಾಗ್ತಕ್ಕಂಥವರಾಗಿದ್ದಾರೋ ಅವರು ಜೀವಿಸುವಂತಹ ಸ್ಥಳವಿರಬಹುದು, ಅವ್ರು ಮಾಡ್ತಕ್ಕಂಥ ಕೆಲಸವಿರಬಹುದು, ಎಲ್ಲದರಲ್ಲೂ ಸಹ ಮೇಲನ್ನ ಅನುಭವಿಸುವಂತವರಾಗಿದ್ದಾರೆ. ಆದರೆ ದೇವರ ಮಾತಿಗೆ ಅವಿಧೇಯರಾಗಿ ಆತನ ಮಾತಿಗೆ ತಿರುಗಿ ಬೀಳ್ತಕ್ಕಂತಹ ಅದರ ಪರಿಣಾಮ ಏನೆಂದರೆ ಮರಣ ಪ್ರಿಯ ಕೇಳುಗರೆ. ಅದಕ್ಕೋಸ್ಕರವೇ ನಾವು ಸತ್ಯವೇದದಲ್ಲಿ ನೋಡ್ತಕ್ಕಂಥವರಾಗಿದ್ದೇವೆ. ಎಲ್ಲೆಲ್ಲ ದೇವರ ಮಾತಿಗೆ ಅವಿಧೇಯರಾಗಿ ಜೀವಿಸಿದ್ದಾರೋ ಅಲ್ಲೆಲ್ಲವೂ ಸಹ ನಾವು ನೋಡುವಂತಹ ಒಂದು ವಿಚಾರವೇನೆಂದರೆ ಮರಣ ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅದನ್ನು ಒಂದು ಚಿಕ್ಕ ಉದಾಹರಣೆಯೊಂದಿಗೆ ನಾವು ನೋಡುವುದಾದರೆ, ದೇವರು ಇಸ್ರಾಯೇಲ್ ಜನರಿಗೆ ಪರ್ಣಶಾಲೆಯನ್ನು ಕಟ್ಟುವಾಗಿ ತಿಳಿಸಿದನು. ಆ ಪರ್ಣಶಾಲೆಯ ವಸ್ತುಗಳನ್ನು ಏನು ಮಾಡಬೇಕಿತ್ತು ಅಂದರೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ತೆಗೆದುಕೊಂಡು ಹೋಗುವಾಗ ಅರಣ್ಯಕಾಂಡ ಪುಸ್ತಕ 4:15 ವಚನವನ್ನು ಓದುವುದಾದರೆ, ದಂಡು ಹೊರಡುವಾಗ ಆರೋನನು ಮತ್ತು ಅವನ ಮಕ್ಕಳು ದೇವಸ್ಥಾನದ ಎಲ್ಲ ಸಾಮಾನುಗಳನ್ನು ಮುಚ್ಚಿ ಸಿದ್ಧ ಮಾಡಿದ ನಂತರ ಕೆಹ್ಯಾತರು ಅವುಗಳನ್ನು ಹೊರುವುದಕ್ಕೆ ಬರಬೇಕು. ಅವರು ದೇವಸ್ಥಾನದ ಸಾಮಾನುಗಳನ್ನು ಮುಟ್ಟಬಾರದು, ಮುಟ್ಟಿದರೆ ಸತ್ತು ಹೋಗುವರು. ದೇವದರ್ಶನ ಗುಡಾರದ ಸಾಮಾನುಗಳಲ್ಲಿ ಕೆಹ್ಯಾತರು ಹೊರಬೇಕಾಗಿರುವುದು ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಇಲ್ಲಿ ಕೆಹಾತರು ಅಂತಕ್ಕಂತಹ ಒಂದು ಜನಾಂಗ, ದೇವರು ಅವರನ್ನು ಈ ವಸ್ತುಗಳನ್ನು ದೇವದರ್ಶನ ಗುಡಾರದ ವಸ್ತುಗಳನ್ನು ಹೊರುವುದಕ್ಕೋಸ್ಕರವೇ ನೇಮಿಸಿರ್ತಕ್ಕಂತಹ ಒಂದು ಜನರು. ಈ ಜನರು ಮಾತ್ರ ಈ ಒಂದು ದೇವದರ್ಶನ ಗುಡಾರವನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥವರು. ಆದರೆ ಇಲ್ಲಿ ನಾವು ನೋಡ್ತಕ್ಕಂತಹ ಒಂದು ವಿಚಾರವೇನೆಂದರೆ, ದಾವಿದ ಯೆರೂಸಲೇಮಿಗೆ ಆತನು ದೇವರ ಒಡಂಬಡಿಕೆ ಪೆಟ್ಟಿಯನ್ನು ಯಾವ ರೀತಿಯಲ್ಲಿ ತೆಗೆದುಕೊಂಡು ಬರತಕ್ಕಂಥವನಾಗಿದ್ದಾನೆ, ಅದರ ಫಲಿತಾಂಶ ಏನಾಗ್ತಕ್ಕಂಥದ್ದಾಗಿದೆ ನೋಡಿರಿ. ದೇವರ ವಾಕ್ಯದಲ್ಲಿ 2 ಸಾಮುವೇಲ 6:3 ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಅವರು ದೇವರ ಮಂಜೂಷವನ್ನು ಗುಡ್ಡದ ಮೇಲಿರುವ ಅಬಿನಾದಾಬನ ಮನೆಯಿಂದ ಹೊರಗೆ ತಂದು ಅದನ್ನು ಒಂದು ಹೊಸ ಬಂಡಿಯ ಮೇಲೆ ಹೇರಿಸಿದರು. ಅಬಿನಾದಾಬನ ಮಕ್ಕಳಾದ ಊಜನು ಮತ್ತು ಐಹೇವನು ಬಂಡಿಯನ್ನು ಓಡಿಸಿದರು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಇಲ್ಲಿ ನಾವು ನೋಡ್ತಕ್ಕಂತಹ ವಿಚಾರವೇನೆಂದರೆ, ಮೊಟ್ಟ ಮೊದಲನೇದಾಗಿ ದಾವಿದ ಆ ಒಂದು ಮಂಜೂಷ ಪೆಟ್ಟಿಗೆಯನ್ನು ಇಸ್ರಾಯೇಲರ ಒಂದು ಯೆರೂಸಲೇಮಿಗೆ ತರಬೇಕೆಂಬುದಾಗಿ ಯೋಚಿಸಿ ಆ ಒಂದು ಮಂಜೂಷ ಪೆಟ್ಟಿಗೆಯನ್ನು ಆತನು ಬಂಡಿಯ ಮೇಲೆ ಒಂದು ಗಾಡಿಯ ಮೇಲೆ ಹಾಕ್ತಕ್ಕಂಥವನಾಗಿದ್ದಾನೆ. ಅದು ಮೊದಲನೇದಾಗಿ ತಪ್ಪು. ಯಾಕೆಂದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಅದನ್ನು ಹೊತ್ತುಕೊಂಡು ಬರಬೇಕೆಂಬುದಾಗಿ. ಆದರೆ ಇಂತಹ ಸಮಯದಲ್ಲಿ ನಡೆದಂತಹ ಒಂದು ಘಟನೆ ಏನೆಂದರೆ, 2 ಸಾಮುವೇಲ 6:6 ವಚನವನ್ನು ಓದುವುದಾದರೆ, ಅವರು ನಾಕೋರನ ಕಣಕ್ಕೆ ಬಂದಾಗ ಎತ್ತುಗಳು ಹಿಡಿದುದರಿಂದ ಹುಜನು ಕೈ ಚಾಚಿ ದೇವರ ಮಂಜೂಷವನ್ನು ಹಿಡಿದನು. ವಚನ ಹೇಳಿ ಹೇಳ್ತಕ್ಕಂಥದ್ದಾಗಿದೆ, ಆಗ ಯೆಹೋವನು ಹುಜ್ಜನ ಮೇಲೆ ಕೋಪಗೊಂಡು ಈ ತಪ್ಪಿಗೆ ಅವನನ್ನು ಸಂಹರಿಸಿದನು. ಅವನು ಅಲ್ಲೇ ದೇವರ ಮಂಜೂಷದ ಬೆಳೆಯಲ್ಲಿ ಸತ್ತನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಇದೊಂದು ಚಿಕ್ಕ ಘಟನೆ ಪ್ರಿಯ ಕೇಳುವರೆ, ಆದರೆ ದೇವರ ದೃಷ್ಟಿಯಲ್ಲಿ ಅವಿದ್ಯತೆ ಅಂತಕ್ಕಂಥದ್ದು ಚಿಕ್ಕದಾಗಿರಬಹುದು ದೊಡ್ಡದಾಗಿರಬಹುದು, ಅವಿದ್ಯತೆ ಅವಿದ್ಯತೆಯನ್ನೇ ಸೂಚಿಸ್ತಕ್ಕಂಥದ್ದಾಗಿದೆ. ಹಾಗಾಗಿ ಅವಿದ್ಯತೆಯ ಪರಿಣಾಮ ಏನೆಂದರೆ ಮರಣ ಎಂಬುದನ್ನು ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ದೇವರು ಏನನ್ನ ಹೇಳ್ತಕ್ಕಂಥವನಾಗಿದ್ದಾನೋ ಅದನ್ನು ನಾವು ಮಾಡಬೇಕು. ಪ್ರಸಂಗಿ 8:11 ತಿಳಿಸ್ತಕ್ಕಂಥದ್ದಾಗಿದೆ, ಅಪರಾಧಕ್ಕೆ ವಿಧಿಸಿದ ದಂಡನೆಯು ಕೂಡಲೇ ನಡೆಯದಿರುವ ಕಾರಣ ಅಪರಾಧ ಮಾಡಬೇಕೆಂಬ ಯೋಚನೆಯು ಮನುಷ್ಯರ ಹೃದಯದಲ್ಲಿ ತುಂಬಿ ತುಳುಕುವುದು. ಇವತ್ತು ನಾವು ನೆನೆಸ್ತಕ್ಕಂಥವರಾಗಿದ್ದೇವೆ, ನಾನು ತಪ್ಪು ಮಾಡ್ತಕ್ಕಂಥವನಾಗಿದ್ದೇನೆ, ಆದರೆ ಯಾವ ಒಂದು ದಂಡನೆಯೂ ನನಗೆ ಸಿಗ್ತಕ್ಕಂಥದ್ದಾಗಿಲ್ಲ ಎಂಬುದಾಗಿ ಈ ಕಾರಣದಿಂದಲೇ ನಾವು ತಪ್ಪಿನ ಮೇಲೆ ತಪ್ಪು ಮಾಡ್ತಕ್ಕಂಥವರಾಗಿದ್ದೇವೆ. ಆದರೆ ದೇವರು ಅವಿಧೇಯತೆಯನ್ನು ಎಂದಿಗೂ ಸಹ ಸಹಿಸುವುದಿಲ್ಲ. ಆತನು ತಕ್ಷಣವೇ ಇಲ್ಲದಿದ್ದರೂ ಸಹ ತಕ್ಕ ಕಾಲದಲ್ಲಿ ಅವಿಧೇಯತೆಗೆ ದಂಡನೆಯನ್ನು ಕೊಡ್ತಕ್ಕಂಥನಾಗಿದ್ದಾನೆ ಅನ್ನುವುದಕ್ಕೆ ಇದು ಒಂದು ದೊಡ್ಡ ಉದಾಹರಣೆ ಆಗಿದೆ ಪ್ರಿಯ ಕೇಳುಗರೆ. ಇನ್ನೂ ಸಹ ನಾವು ಇಸ್ರಾಯೇಲರ ಮೊದಲ ಅರಸನಾದಂತಹ ಸೌಲನ ಒಂದು ಜೀವಿತದಲ್ಲಿ ಇದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ದೇವರು ಮೊದಲ ಅರಸನಾದಂತಹ ಸೌಲನಿಗೆ ಪ್ರವಾದಿಯಾದಂತಹ ಸಾಮುವೇಲನ ಮೂಲಕವಾಗಿ, ನೀನು ಹೋಗಿ ಅಮ್ಮೇಲೆಕರನ್ನ ಸಂಪೂರ್ಣವಾಗಿ ನಾಶ ಮಾಡಬೇಕು ಎಂಬುವಂತಹ ಒಂದು ಆಜ್ಞೆಯನ್ನ ಮೊದಲ ಅರಸನಾದಂತಹ ಸೌಲನಿಗೆ ದೇವರು ನೀಡುವಂತವರಾಗಿದ್ದಾರೆ. ಆದರೆ ಆತನು ಅಲ್ಲಿ ಹೋಗಿ ಅವರನ್ನ ಸಂಪೂರ್ಣವಾಗಿ ಸಂಹರಿಸದೆ ರಾಜನನ್ನು ಮತ್ತು ಅಲ್ಲಿರ್ತಕ್ಕಂತಹ ಒಳ್ಳೆಯ ಪ್ರಾಣಿಗಳನ್ನ ಆತನು ದೇವರಿಗೆ ಬಲಿ ಸಲ್ಲಿಸುವುದಕ್ಕಾಗಿಯೇ ತೆಗೆದುಕೊಂಡು ಬರ್ತಕ್ಕಂಥವನಾಗಿದ್ದಾನೆ. ಆದರೆ ದೇವರ ದೃಷ್ಟಿಯಲ್ಲಿ ಅದು ಒಂದು ದೊಡ್ಡ ಪಾಪವಾಗಿತ್ತು. ಪ್ರಿಯ ಕೇಳುಗರೆ, ಆ ನಿಮಿತ್ತವಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ದೇವರ ವಾಕ್ಯದಲ್ಲಿ 1 ಸಾಮುವೇಲ 15:26 ಓದುವುದಾದರೆ, ಅದಕ್ಕೆ ಸಾಮುವೇಲನು, ನಾನು ಹಿಂತಿರುಗಿ ನಿನ್ನ ಜೊತೆಯಲ್ಲಿ ಬರುವುದಿಲ್ಲ, ನೀನು ಯೆಹೋವನ ಮಾತನ್ನ ಅನುಸರಿಸಿ ನಡೆಯದೇ ಇದ್ದುದರಿಂದ ಆತನು ನಿನ್ನನ್ನು ಇಸ್ರಾಯೇಲರ ಅರಸುತನದಿಂದ ನಿವಾರಿಸಿದ್ದಾನೆ ಎಂದು ಹೇಳಿ ತಿರುಗಿಕೊಂಡು ಹೊರಟು ಹೋದನು ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ದೇವರು ಹೇಳಿದಂತಹ ಕಾರ್ಯವನ್ನು ಮೊದಲ ಅರಸನಾದಂತಹ ಸೌಲನು ಮಾಡದೇ ಹೋದ ಕಾರಣದಿಂದ ಪ್ರಿಯ ಕೇಳುಗರೆ ಅಲ್ಲಿ ಏನು ಬಂತು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅಂದರೆ ಸೌಲನನ್ನು ದೇವರು ಇಸ್ರಾಯೇಲರ ಅರಸರಿಂದ ತಳ್ಳಿಬಿಡ್ತಕ್ಕಂಥವರಾಗಿದ್ದಾನೆ. ಆ ನಿಮಿತ್ತವಾಗಿ ಆತನು ಅವಿಧೇಯತೆಯ ಮೇಲೆ ಅವಿಧೇಯತೆಯನ್ನು ಕುಡಿಸಿಕೊಂಡು ಎಲ್ಲಿಗೆ ಹೋಗ್ತಕ್ಕಂಥವನಾಗಿದ್ದಾನೆ ಅಂದರೆ ಹಿಂದೂರಿನಲ್ಲಿ ಇರ್ತಕ್ಕಂತಹ ಒಬ್ಬ ಕನಿ ಹೇಳ್ತಕ್ಕಂತಹ ಸ್ತ್ರೀಯ ಬಳಿಗೆ ಹೋಗ್ತಕ್ಕಂಥವನಾಗಿದ್ದಾನೆ. ನಮ್ಮ ದೇವರನ್ನ ಬಿಟ್ಟು ಅನ್ಯ ಮಾರ್ಗವನ್ನು ಇಡ್ತಕ್ಕೊಳ್ತಕ್ಕಂಥವನಾಗಿದ್ದಾನೆ. ಆ ನಿಮಿತ್ತವಾಗಿಯೇ ಆತನು ತನ್ನ ಕತ್ತಿ ಮೇಲೆ ತಾನೇ ಬಿದ್ದು ಸಾಯ್ತಕ್ಕಂಥವನಾಗಿದ್ದಾನೆ. ಎಂತಹ ಒಂದು ಪರಿಣಾಮ ಅಲ್ಲ ಪ್ರಿಯ ಕೇಳುಗರೆ, ಅವಿಧೇಯತೆಯ ನಿಮಿತ್ತ ಪರಿಣಾಮ ಏನ್ ಬರ್ತಕ್ಕಂಥದ್ದಾಗಿದೆ ಅಂದ್ರೆ ಮರಣ ಅಂತಕ್ಕಂಥದ್ದು ಬರ್ತಕ್ಕಂಥದ್ದಾಗಿದೆ. ಆದಿಯಿಂದಲೂ ಸಹ ನಾವು ನೋಡ್ತಕ್ಕಂತಹ ಪ್ರತಿ ಒಂದು ಘಟನೆಯಲ್ಲೂ ಸಹ ಅವಿಧೇಯತೆಯ ಫಲಿತಾಂಶ ಅಥವಾ ಅವಿಧೇಯತೆಯ ಪರಿಣಾಮ ಏನೆಂದರೆ ಮರಣ ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಇನ್ನು ದೇವರ ವಾಕ್ಯದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ, ವಿಧೇಯರಾದಂತಹ ಮಕ್ಕಳು ಜೀವವನ್ನು ಉಳಿಸಿಕೊಳ್ತಕ್ಕಂಥವರಾಗಿದ್ದಾರೆ. ಅದಕ್ಕೋಸ್ಕರವೇ ಆದಿಕಾಂಡ ಪುಸ್ತಕ 19:17 ಓದಬೇಕಾದರೆ ಅಲ್ಲಿ ದೇವರು ಸೋದೋಮ್ ಪಟ್ಟಣವನ್ನು ನಾಶ ಮಾಡುವಂತಹ ಒಂದು ಸಂದರ್ಭ. ಅಲ್ಲಿ ಲೋಟ ಕೇಳಿಕೊಳ್ತಕ್ಕಂಥನಾಗಿದ್ದಾನೆ, ನನಗೆ ದೇವರೇ ಈ ಪಕ್ಕದಲ್ಲಿರ್ತಕ್ಕಂಥ ಊರಿಗೆ ಹೋಗಲು ನನಗೆ ಅಪ್ಪಣೆ ಕೊಡು ಎಂಬುದಾಗಿ ಆ ನಿಟ್ಟಿನಲ್ಲಿ ದೇವರು ಹೇಳ್ತಕ್ಕಂಥವರಾಗಿದ್ದಾರೆ. ಅವರನ್ನ ಹೊರಗೆ ತಂದ ಮೇಲೆ ಅವರಲ್ಲಿ ಒಬ್ಬನು, ಓಡಿ ಹೋಗು, ಪ್ರಾಣವನ್ನ ಉಳಿಸಿಕೋ, ಹಿಂತಿರುಗಿ ನೋಡಬೇಡ, ಆ ಪ್ರದೇಶದೊಳಗೆ ಎಲ್ಲಿಯೂ ನಿಲ್ಲದೆ ಬೆಟ್ಟದ ಸೀಮೆಗೆ ಓಡಿ ಹೋಗು, ನಿನಗೂ ನಾಶ ಉಂಟಾಯಿತು ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಹಿಂತಿರುಗಿ ನೋಡಬೇಡ ಎಂಬುದಾಗಿ ಇಲ್ಲಿ ದೇವರು ಒಂದು ಆಜ್ಞೆಯನ್ನ ಲೋಟ ಮತ್ತು ಆತನ ಕುಟುಂಬಕ್ಕೆ ನೀಡುವಂತವರಾಗಿದ್ದಾರೆ. ಆದರೆ ಲೋಟನ ಹೆಂಡತಿ ದೇವರು ನೀಡಿದಂತಹ ಆ ಒಂದು ಆಜ್ಞೆಗೆ ಅವಿಧೇಯರಾಗ್ತಕ್ಕಂಥವಳಾಗಿದ್ದಾಳೆ. ಆ ನಿಮಿತ್ತವಾಗಿ ಅವಳಿಗೆ ಬಂದಂತಹ ಪರಿಣಾಮ ಏನು? 19:26 ತಿಳಿಸ್ತಕ್ಕಂಥದ್ದಾಗಿದೆ. ಲೋಟನ ಹೆಂಡತಿ ಅವನ ಹಿಂದೆ ಬರುತ್ತಿರುವಾಗ ಹಿಂತಿರುಗಿ ನೋಡಿದ್ದರಿಂದ ಉಪ್ಪಿನ ಕಂಬವಾದಳು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ಆ ನಿಮಿತ್ತವಾಗಿಯೇ ಅವಿಧೇಯರಿಗೆ ಏನು ಬರ್ತಕ್ಕಂಥದ್ದಾಗಿದೆ ಕೊನೆಯ ಕಾಲದಲ್ಲಿ ಎಂಬುದಕ್ಕೋಸ್ಕರವೇ ಲೂಕನು ಬರೆದ ಸುವಾರ್ತೆ 17:32 ಯೇಸು ಸ್ವಾಮಿ ತಿಳಿಸುವಂತೆವನಾಗಿದ್ದಾನೆ. ಲೋಟನ ಹೆಂಡತಿಯನ್ನ ಜ್ಞಾಪಿಸಿಕೊಳ್ಳಿರಿ ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. ಯಾಕೆ? ಕಾರಣವೇನೆಂದರೆ ಒಂದೇ ಒಂದು ಪ್ರಿಯ ಕೇಳುಗರೆ, ಅವಿಧೇಯತೆ. ಅವಿಧೇಯತೆಯ ನಿಮಿತ್ತವಾಗಿ ಮರಣ ಅಂತಕ್ಕಂಥದ್ದು ಈ ಲೋಕಕ್ಕೆ ಬರತಕ್ಕಂಥದ್ದಾಗಿದೆ. ಯಾರೆಲ್ಲ ದೇವರ ಆಜ್ಞೆಗಳನ್ನ ಮೀರಿ ನಡೀತಕ್ಕಂಥವರಾಗಿದ್ದಾರೋ ಅವರಿಗೆ ಬರ್ತಕ್ಕಂತಹ ಕಟ್ಟ ಕಡೆಯ ಒಂದು ಫಲಿತಾಂಶ, ಒಂದು ಪರಿಣಾಮ ಏನೆಂದರೆ ಪಾಪ ಹೇಗೆ ಮರಣಕ್ಕೆ ನಡೆಸ್ತಕ್ಕಂಥದ್ದಾಗಿದೆಯೋ ಅದೇ ರೀತಿಯಾಗಿ ಈ ಅವಿಧೇಯತೆ ಮರಣಕ್ಕೆ ನಡೆಸ್ತಕ್ಕಂಥದ್ದಾಗಿದೆ ಎಂಬುದನ್ನು ನಾವು ಎಂದಿಗೂ ಸಹ ಮರೆಯಬಾರದು. ಅದಕ್ಕೋಸ್ಕರವೇ ದೇವರ ವಾಕ್ಯದಲ್ಲಿ ನಾವು ನೋಡುವಂತರಾಗಿದ್ದೇವೆ, ಯೆಹೋವನು ವಿಧೇಯತ್ವವನ್ನು ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೆಯೋ, ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಆತನ ಆಜ್ಞೆ ಪಾಲನೆ ಮಾಡುವುದೇ ಉತ್ತಮವಾಗಿದೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಇವತ್ತಿನ ದಿನದಲ್ಲಿ ನಾವು ಮಾಡ್ತಕ್ಕಂಥದ್ದು ಇದೆ, ಅನೇಕ ಪಾಪಗಳನ್ನು ಮಾಡ್ತಕ್ಕಂಥವರಾಗಿದ್ದೇವೆ, ಮೀರಿ ನಡೀತಕ್ಕಂಥವರಾಗಿದ್ದೇವೆ ದೇವರ ಆಜ್ಞೆಯನ್ನು. ಆದರೆ ಅದನ್ನು ಮುಚ್ಚಿ ಹಾಕಲು ನಾವು ಅನ್ನದಾನ ಅಥವಾ ದೇವಾಲಯಕ್ಕೆ ಅಂತಿಷ್ಟು ಹಣ ಕೊಡ್ತಕ್ಕಂಥದ್ದು ದಶಮ ಭಾಗ ಕಾಣಿಕೆಯನ್ನು ನೀಡುವುದರ ಮೂಲಕವಾಗಿ ಆ ಪಾಪವನ್ನು ಮುಚ್ಚಬೇಕು, ಆ ಅವಿಧೇಯತೆಯನ್ನು ಮುಚ್ಚಬೇಕೆಂಬುದಾಗಿ ನಾವು ಬಯಸ್ತಕ್ಕಂಥವರಾಗಿದ್ದೇವೆ. ಸೌಲನ ರೀತಿಯಲ್ಲಿ ಆತನು ದೇವರಿಗೆ ಕಾಣಿಕೆಯಾಗಿ ಆ ಎಲ್ಲ ರೀತಿಯ ಪ್ರಾಣಿಗಳನ್ನು, ಒಳ್ಳೆಯ ಪ್ರಾಣಿಗಳನ್ನು ತಂದನು. ಆದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಯೆಹೋವನು ವಿಧೇಯತ್ವವನ್ನು ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೆಯೋ, ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಆತನ ಆಜ್ಞೆ ಪಾಲನೆ ಉತ್ತಮವಾಗಿದೆ ಎಂಬುದಾಗಿ. ಪ್ರಿಯ ಕೇಳುಗರೆ, ಅದು ಯಾವುದೇ ಅವಿದ್ಯತೆ ಇರ್ಬೋದು, ಚಿಕ್ಕದಿರಬಹುದು ದೊಡ್ಡದಿರಬಹುದು, ಆದರೆ ದೇವರ ದೃಷ್ಟಿಯಲ್ಲಿ ಅವಿದ್ಯತೆ ಅದು ಮರಣವನ್ನು ತರ್ತಕ್ಕಂಥದ್ದಾಗಿದೆ, ಅದು ನಾಶನವನ್ನು ತರ್ತಕ್ಕಂಥದ್ದಾಗಿದೆ. ಹಾಗಾಗಿ ನಾವು ದೇವರ ದೃಷ್ಟಿಯಲ್ಲಿ ವಿಧೇಯರಾಗಿ ಜೀವಿಸುವುದನ್ನು ಕಲಿತುಕೊಳ್ಳೋಣ. ಆ ನಿಟ್ಟಿನಲ್ಲಿ ನಮ್ಮ ಜೀವವನ್ನು ಕಾಪಾಡಿಕೊಳ್ಳಬಹುದು. ಪ್ರಿಯ ಕೇಳುಗರೆ, ಹೇಗೆ ಲೋಟ ಆತನ ಮಕ್ಕಳು ಹಿಂತಿರುಗಿ ನೋಡದೆ ಓಡಿದರು, ದೇವರ ಮಾತಿಗೆ ವಿಧೇಯರಾಗಿ ಅವರ ಜೀವವನ್ನು ಉಳಿಸಿಕೊಂಡರು. ಆದರೆ ಲೋಟನ ಹೆಂಡತಿ ಹಿಂತಿರುಗಿ ನೋಡಿ ಪ್ರಾಣವನ್ನು ಕಳೆದುಕೊಂಡಳು. ಇವತ್ತಿನ ದಿನದಲ್ಲಿ ನಾವು ವಿಧೇಯರಾಗಿ ಜೀವವನ್ನು ಹೊಂದಿಕೊಳ್ಳುವಂಥವರಾಗಿದ್ದೀವ ಅಥವಾ ಅವಿಧೇಯರಾಗಿ ಮರಣವನ್ನು ಹೊಂದಿಕೊಳ್ಳುವಂಥವರಾಗಿದ್ದೀವ? ಆಯ್ಕೆ ನಮ್ಮ ಕೈಯಲ್ಲಿದೆ. ಪ್ರಿಯ ಕೇಳಿದರೆ ಯೋಚಿಸಿರಿ. ದೇವರು ನಿಮ್ಮನ್ನು ಆಶೀರ್ವಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪರಲೋಕದ ತಂದೆಯಾದ ದೇವರೇ, ಹೌದು ಸ್ವಾಮಿ, ಈ ಒಂದು ಸತ್ಯಕ್ಕೋಸ್ಕರ ನಿನ್ನ ಸ್ತೋತ್ರ. ಆದರೆ ದೇವ, ನಿನ್ನಲ್ಲಿ ನಾವು ಕೇಳಿಕೊಳ್ತಕ್ಕಂಥದ್ದು ಪ್ರತಿ ಒಂದು ಹಂತದಲ್ಲೂ ನಿನ್ನ ಆಜ್ಞೆಗಳಿಗೆ ವಿಧೇಯರಾಗಿ ಜೀವಿಸಲು ನಮಗೆ ಸಹಾಯ ಮಾಡು. ಕೇಳುವಂಥ ನಿನ್ನ ಮಕ್ಕಳ ಹೃದಯದಲ್ಲಿ ನೀನು ಮಾತನಾಡು. ನಮ್ಮ ಸ್ವಂತ ಬಲ ಶಕ್ತಿಯಿಂದಲ ಸ್ವಾಮಿ, ನಿನ್ನ ಆತ್ಮನ ಮೂಲಕವಾಗಿ ನಿನ್ನ ಕೃಪೆಯಿಂದ ನಾವು ಈ ಲೋಕದಲ್ಲಿ ನಿನ್ನ ಆಜ್ಞೆಗಳಿಗೆ ವಿಧೇಯರಾಗಿ ಜೀವವನ್ನು ಕಂಡುಕೊಂಡು ಪರಲೋಕ ರಾಜ್ಯಕ್ಕೆ ಬಾಧಿಸ್ತರಾಗಲು ಸಹಾಯ ಮಾಡುವುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವವರಾಗಿದ್ದೇವೆ ನಮ್ಮ ತಂದೆ. ಆಮೆನ್.
ಇಂದಿನ ಸಂದೇಶ ನಿಮಗೆ ಆಶೀರ್ವಾದದಾಯಕವಾಗಿತ್ತೆಂದು ನಾನು ನಂಬುತ್ತೇನೆ.
ಈ ಸಂದೇಶದೊಂದಿಗೆ ಈ ದಿನದ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ನಾವು ಬಂದಿದ್ದೇವೆ.
ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಅಂಚೆ ಪೆಟ್ಟಿಗೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ adventistmediacenter@gmail.com. ನೀವು ನಮ್ಮ ಕಾರ್ಯಕ್ರಮಗಳನ್ನು adventistmediacenter.org ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ಕೇಳುವಂತೆ ನಾವು ನಿಮ್ಮನ್ನು ಆಹ್ವಾನಿಸುವವರಾಗಿದ್ದೇವೆ.
ನಾನು ನಿಮ್ಮ ಸಹೋದರಿ ವಿಜಯವಾಣಿ
ಮತ್ತು ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್
ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವವರಾಗಿದ್ದೇವೆ.
ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಮತ್ತೆ ನಮ್ಮೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿಯೂ ಸೇರಿಕೊಳ್ಳಿ.
ನಮ್ಮ ಮುಂದಿನ ರೇಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.
ದೇವರು
ನಿಮ್ಮನ್ನು ಆಶೀರ್ವದಿಸಲಿ.
ಹಾಕಿತು ದೇವರ ಪ್ರೀತಿ ಮನುಜರ ಪಾಪ.